ಉಪದೇಶ ಮಾಡಬೇಕು. ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಏತು ಧರ್ಮಾಮೃತಂ ಇದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾನ ಮತ್ಪರಮ ಭಕ್ತಾಸ್ತೇತೀವ ಮೇ ಪ್ರಿಯಾಹ. ಯಾರು ಭಕ್ತಿ ಸೇವೆಯ ಈ ಅಮೃತ ಮಾರ್ಗವನ್ನು ಹಿಡಿದು ಶ್ರದ್ಧೆಯಿಂದ ನನ್ನನ್ನೇ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವರೋ ಅವರು ನನಗೆ ಬಹು ಬಹು ಪ್ರಿಯರು. ಈ ರೀತಿಯಲ್ಲಿ ಹೇಳುತ್ತಾನೆ ಕೃಷ್ಣನು. ಭಕ್ತಿ ಸೇವೆಯನ್ನು ಆಚರಿಸುವ ಭಕ್ತರನ್ನು ತನಗೆ ತುಂಬಾ ಇಷ್ಟ ಎಂದು ಹೇಳುತ್ತಿದ್ದಾನೆ ಕೃಷ್ಣನು ಈ ಶ್ಲೋಕದಲ್ಲಿ. ಮತ್ತೊಂದು ಕಡೆ ಭಗವದ್ಗೀತೆಯ ಕೊನೆಯ ಅಧ್ಯಾಯದಲ್ಲಿ ಕೃಷ್ಣನು ಹೇಳುತ್ತಾನೆ, ಯದ್ ಇದಂ ಪರಮಂ ಗುಹ್ಯಂ ಮದ್ ಭಕ್ತೇಶ್ವಭಿದಾಸ್ಯತಿ ಭಕ್ತಿ ಮಯಿ ಪರಾಂ ಕೃತ್ವ ಮಾಂ ಏವೈಷ್ಯತ್ಯಸಂಶಯ ನಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ ಮೇ ಪ್ರಿಯಕೃತ್ತಮ ಭವಿತಾ ನಚ ಮೇ ತಸ್ಮಾತ್ ಅನ್ಯ ಪ್ರಿಯತರೋ ಭುವಿ. ಈ ಪರಮ ರಹಸ್ಯವನ್ನು ಭಕ್ತರಿಗೆ ಹೇಳುವನಿಗೆ ಪರಿಶುದ್ಧ ಭಕ್ತಿ ಸೇವೆಯನ್ನು ಮಾಡುವ ಅವಕಾಶವು ನಿಶ್ಚಯವಾಗಿ ದೊರೆಯುತ್ತದೆ. ಅಂತ್ಯದಲ್ಲಿ ಅವನು ನನ್ನ ಬಳಿಗೆ ಹಿಂದಿರುಗಿ ಬರುತ್ತಾನೆ. ಪ್ರಪಂಚದಲ್ಲಿ ಇವನಿಗಿಂತ ನನಗೆ ಪ್ರಿಯನಾದ ಸೇವಕನಿಲ್ಲ, ಇವನಿಗಿಂತ ಪ್ರಿಯನಾದವನು ಮುಂದೆ ಇರುವುದೂ ಇಲ್ಲ. ಎಂತಹವನಿಗಿಂತ? ಭಗವಂತನ ಭಕ್ತಿ ಸೇವೆಯ ಬಗ್ಗೆ ಪ್ರಚಾರ ಮಾಡುವವನಿಗಿಂತ ಮತ್ತೊಬ್ಬ ಪ್ರಿಯನಾದವನು ಯಾರೂ ಇಲ್ಲ. ಈ ರೀತಿಯಲ್ಲಿ ಭಗವಂತನ ಬಗ್ಗೆ ಪ್ರಚಾರ ಮಾಡುವವರ ಮೇಲೆ ಶ್ರೀಕೃಷ್ಣನು ಅಪಾರ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಿದ್ದಾನೆ. ವಾಸ್ತವತೆಯನ್ನು, ಫ್ಯಾಕ್ಟನ್ನು ಹೇಳುತ್ತಿದ್ದಾನೆ. ಸಾಮಾನ್ಯವಾಗಿ ಭಗವದ್ಗೀತೆಯನ್ನು ಭಕ್ತರೇ ತಮ್ಮ ತಮ್ಮೊಳಗೆ ಮಾತನಾಡಿಕೊಳ್ಳಬೇಕೆಂದು ಹೇಳಲಾಗಿದೆ. ಆದರೂ ಭಗವಂತನ ಭಕ್ತರು, ಗುರುಗಳು, ಆಚಾರ್ಯರು ತುಂಬಾ ತುಂಬಾ ದಯಾಳುಗಳು, ಕರುಣಾಮಯಿಗಳು. ಈ ಭೌತಿಕ ಪ್ರಪಂಚದ ಬದ್ಧಾತ್ಮಗಳನ್ನು ಕಾಪಾಡಲು ಭಗವಂತನ ಬಗ್ಗೆ ಹೇಳುತ್ತಾರೆ, ಉಪದೇಶಗಳನ್ನು ಮಾಡುತ್ತಾರೆ, ನಮಗೆ ಅರ್ಹತೆಗಳಿಲ್ಲದಿದ್ದರೂ ನಮಗೆ ಪ್ರಚಾರ ಮಾಡುತ್ತಾರೆ. ನಮಗೆ ಆಚಾರ್ಯರು ಭಗವಂತ ಯಾರು, ಅವನ ವಿಳಾಸವೇನು, ಅವನ ತಂದೆ ಯಾರು, ತಾಯಿ ಯಾರು, ಅವನೆಲ್ಲಿರುತ್ತಾನೆ, ಅವನ್ ಹೇಗಿರುತ್ತಾನೆ, ಅವನ ಕಾರ್ಯಗಳೇನು, ಅವನ ಸೇವಕರು ಯಾರು, ಇದನ್ನೆಲ್ಲ ಸ್ಪಷ್ಟವಾಗಿ ನೀಡುತ್ತಾರೆ. ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ನಾವು ಭಗವಂತನ ಬಗ್ಗೆ ಸಂಪೂರ್ಣವಾಗಿ ವಿವರಣೆ ನೀಡುತ್ತಿದ್ದೇವೆ, ಅದನ್ನು ಅಂಗೀಕರಿಸಲು ನಿಮಗೆ ಏನು ತೊಂದರೆ? ನೀವು ಭಗವಂತನನ್ನು ಹುಡುಕುತ್ತಿದ್ದೀರಾ? ಈಗ ನಾವು ಭಗವಂತನ ಬಗ್ಗೆ ಎಲ್ಲವನ್ನು ಕೊಡುತ್ತಿದ್ದೇವೆ, ಅವನ ಅಡ್ರೆಸ್ ಅನ್ನು ಹೇಳುತ್ತೇವೆ, ಈಗ ನಿಮಗೆ ಇದನ್ನು ಅಂಗೀಕರಿಸಲು ಏನು ಕಷ್ಟ? ಈ ರೀತಿಯಲ್ಲಿ ಬಲವಾಗಿ ಮಾತನಾಡುತ್ತಾರೆ ಆಚಾರ್ಯರು, ಶ್ರೀಲ ಪ್ರಭುಪಾದರು. ಏಕೆ ಶ್ರೀಲ ಪ್ರಭುಪಾದರು ಇಷ್ಟೊಂದು ನಂಬಿಕೆಯಿಂದ ಮಾತನಾಡುತ್ತಿದ್ದಾರೆ? ಏಕೆಂದರೆ ಶ್ರೀಲ ಪ್ರಭುಪಾದರು ಪರಮ ಸತ್ಯವನ್ನು, ಭಗವಂತನನ್ನು ನೋಡಿರುವ ಕಾರಣದಿಂದ ಮಾತನಾಡುತ್ತಿದ್ದಾರೆ. ಒಬ್ಬ ವ್ಯಕ್ತಿ ತುಂಬಾ ಕಾನ್ಫಿಡೆಂಟ್ ಆಗಿ ಯಾವಾಗ ಮಾತನಾಡುತ್ತಾನೆ? ಈಗ ನಾವು ಯಾವುದಾದರೂ ಯಾತ್ರಾ ಸ್ಥಳಕ್ಕೆ ಹೋಗುತ್ತೇವೆ, ಅಲ್ಲಿ ಸಮೀಪದಲ್ಲಿ ನಮಗೆ ಇನ್ನು ಮುಂದೆ ದಾರಿ ಗೊತ್ತಿಲ್ಲ ಅಂದರೆ ಯಾರನ್ನಾದರೂ ಕೇಳುತ್ತೇವೆ. ಆಗ ಕೆಲವರು ದಾರಿ ಗೊತ್ತಿಲ್ಲ ಎಂದು ಹೇಳುತ್ತಾರೆ, ಆದರೆ ಇನ್ನು ಕೆಲವರು ಸರಿಯಾಗಿ ದಾರಿಯನ್ನು ಹೇಳುತ್ತಾರೆ, ಮಾರ್ಗವನ್ನು ತೋರಿಸುತ್ತಾರೆ. ಮೊದಲು ಪೆಟ್ರೋಲ್ ಬಂಕ್ ಬರುತ್ತದೆ, ಬಳಕೆ ಹೋಗಿ ಒಂದು ಹೋಟೆಲ್ ಬರುತ್ತದೆ, ಇದು ಬರುತ್ತದೆ, ಅದರ ಸಮೀಪದಲ್ಲಿದೆ. ಈ ರೀತಿಯಲ್ಲಿ ಲ್ಯಾಂಡ್ಮಾರ್ಕ್ಗಳನ್ನು ನೀಡುತ್ತಾರೆ, ಸ್ಥಳಗಳ ಗುರುತುಗಳನ್ನು ನೀಡುತ್ತಾರೆ. ಒಂದೊಂದು ಹೆಜ್ಜೆಗೂ ಏನು ಬರುತ್ತದೆ ಎಂದು ನೋಡಿರುವವರು ಮಾತ್ರ ಹೇಳಬಹುದು, ಲ್ಯಾಂಡ್ಮಾರ್ಕ್ಗಳನ್ನು ನೀಡಬಹುದು, ಗುರುತಿನ ಸ್ಥಳಗಳನ್ನು ಹೇಳಬಹುದು. ಇದೇ ರೀತಿಯಲ್ಲಿ ಭಗವಂತನನ್ನು ಯಾರು ನಿಜವಾಗಿ ನೋಡಿದ್ದಾರೋ ಅವರು ಮಾತ್ರ ಭಗವಂತನ ಎಲ್ಲ ವಿಷಯಗಳನ್ನು ಸರಿಯಾಗಿ ಹೇಳಬಹುದು, ಇದ್ದಂತೆ ಹೇಳಬಹುದು. ಅವರು ಮಾತ್ರ ಭಗವಂತನು ಇರುವ ಜಾಗವನ್ನು ಹೇಳಬಹುದು, ಅವನ ಬಳಿ ಹೇಗೆ ಹೋಗಬಹುದು ಎಂದು ಮಾರ್ಗವನ್ನು ಕೂಡ ತೋರಿಸಬಹುದು, ಅವನ ಗುಣಗಳನ್ನು ವಿವರಿಸಬಹುದು, ಅವನ ಕಾರ್ಯ ಚಟುವಟಿಕೆಗಳನ್ನು ವರ್ಣಿಸಬಹುದು. ಆದ್ದರಿಂದ ನಾವು ಗುರುಗಳು ಏನು ಹೇಳುತ್ತಾರೋ ಅದನ್ನು ಅಂಗೀಕರಿಸಬೇಕು, ಒಪ್ಪಬೇಕು. ನಾವಾಗಿ ತಿಳಿಯಲು ಸಾಧ್ಯವಿಲ್ಲ, ಭಗವಂತನನ್ನು ನಾವಾಗಿ ತಿಳಿಯಲು ಖಂಡಿತವಾಗಿಯೂ ಸಾಧ್ಯವಿಲ್ಲ. ಭಗವಂತನ ಮಾತನ್ನು ಬಿಡಿ, ಈ ಭೌತಿಕ ಪ್ರಪಂಚದಲ್ಲಿ ಎಲ್ಲಾದರೂ ಯಾತ್ರಾ ಸ್ಥಳಕ್ಕೆ ಹೋಗಬೇಕಾದರೆ ಸಮೀಪದಲ್ಲಿ ಯಾರಾದರೂ ಮಾರ್ಗವನ್ನು ತೋರಿಸುವವರು ಇಲ್ಲದಿದ್ದರೆ ನಮಗೆ ಆ ದೇವಸ್ಥಾನವು ಸಿಗುವುದೇ ಇಲ್ಲ. ಈ ದಾಸನು ಅನೇಕ ಬಾರಿ ದಿವ್ಯ ದೇಶಗಳಿಗೆ ಹೋಗುತ್ತೇನೆ. ಒಂದು 1000 ಶತಾಬ್ದಗಳ ಮುಂಚೆ ಈ ಕಲಿಯುಗದ ಜನರಿಗೆ ಭಗವಂತನ ಬಳಿ ಹೇಗೆ ಹೋಗಿ ಸೇರುವುದು ಎಂದು ಮಾರ್ಗದರ್ಶನವನ್ನು ತೋರಿಸಲು ತುಂಬಾ ಕರುಣೆಯಿಂದ ಆಳ್ವಾರುಗಳು ಅವತರಿಸಿದರು. 12 ಮಂದಿ ಮಹಾಭಕ್ತರು ಆಳ್ವಾರುಗಳು ಅವತರಿಸಿದರು. ಈ ಆಳ್ವಾರುಗಳು ಭಗವಂತನ ನಿತ್ಯ ಸೂರಿಗಳು ಎಂದು ಚೈತನ್ಯ ಚರಿತಾಮೃತದಲ್ಲಿ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ. ಅಂದರೆ ಇವರುಗಳು ಭಗವಂತನ ಅಸೋಸಿಯೇಟ್ಸ್, ಸಹವಾಸಿಗಳು, ಆಯುಧಗಳು, ವಸ್ತುಗಳು. ಉದಾಹರಣೆಗೆ ಪೇಯಾಳ್ವಾರ್ ಎಂದು ಒಬ್ಬರು, ಇವರು ಭಗವಂತನ ನಂದಕ ಖಡ್ಗದ ಅವತಾರ. ನಂತರ ಪೊಯ್ಗೈಯಾಳ್ವಾರ್, ಭಗವಂತನ ಪಾಂಚಜನ್ಯ ಎಂಬುವ ಶಂಖದ ಅವತಾರ. ನಂತರ ತಿರುಮಲೈಸೆ ಆಳ್ವಾರ್, ವಿಷ್ಣುವಿನ ಚಕ್ರದ ಅವತಾರ. ವಿಷ್ಣುವಿನ ಚಕ್ರ ಸುದರ್ಶನ ಚಕ್ರ, ಈ ಸುದರ್ಶನ ಚಕ್ರದ ಅವತಾರವೇ ತಿರುಮಲೈಸೆ ಆಳ್ವಾರ್. ಈ ರೀತಿಯಲ್ಲಿ 12 ಮಂದಿ ಮಹಾಭಕ್ತರು ಅವತರಿಸಿದರು. ಇವರನ್ನು 12 ಆಳ್ವಾರ್ಗಳು ಎಂದು ಕರೆಯುತ್ತೇವೆ. ಒಬ್ಬೊಬ್ಬರ ಚರಿತ್ರೆ ತುಂಬಾ ಸುಂದರವಾದ ಚರಿತ್ರೆ, ಅದ್ಭುತವಾದ ಚರಿತ್ರೆ. ಭಗವಂತನ ಲೋಕದಲ್ಲಿ ಚೈತನ್ಯವಿಲ್ಲದ ವಸ್ತುಗಳೇ ಇಲ್ಲ. ನಾನು ಇದನ್ನು ನಿಮಗೆ ಹಿಂದಿನ ಉಪನ್ಯಾಸಗಳಲ್ಲಿ ಹೇಳಿದ್ದೇನೆ. ಭಗವಂತನಿಗೆ ಸಂಬಂಧಪಟ್ಟ ಯಾವುದೇ ವಸ್ತುವೇ ಆಗಲಿ, ಅದು ಒಂದು ಆತ್ಮವೇ ಆಗಿರುತ್ತದೆ. ಈ ಆಳ್ವಾರುಗಳ ಲೀಲೆಗಳಿಂದ ನಾವು ಇದನ್ನು ನೋಡಬಹುದು. ನೋಡಿ, ಈಗ ಸುದರ್ಶನ ಚಕ್ರವು ಒಬ್ಬ ವ್ಯಕ್ತಿಯಾಗಿ ಬಂದನು. ವಸ್ತುವಾಗಿದ್ದರೆ, ಆತ್ಮವಿಲ್ಲದ ಒಂದು ವಸ್ತುವಾಗಿದ್ದರೆ ಹೇಗೆ ಈ ರೀತಿಯಲ್ಲಿ ಬರಲು ಸಾಧ್ಯ? ಉದಾಹರಣೆಗೆ ನಾವು ಒಂದು ಟೇಬಲನ್ನು ಡ್ರೆಸ್ ಚೇಂಜ್ ಮಾಡಿಕೊಂಡು ಬಾ ಎಂದು ಹೇಳಿದರೆ ಅದು ಬರುವುದಿಲ್ಲ. ನಮ್ಮ ಮನೆಯಲ್ಲಿ ಇರುವ ಟೇಬಲ್ಗೆ ನಾವು, ಹೇ ಟೇಬಲ್, ನೀನು ಒಂದು ವಸ್ತ್ರವನ್ನು ಧರಿಸಿ ಬಾ ಎಂದು ಹೇಳಿದರೆ ಅದು ಏನೂ ಮಾಡುವುದಿಲ್ಲ, ಏನೂ ಆಗುವುದಿಲ್ಲ. ಇದೇ ರೀತಿಯಲ್ಲಿ ಯಾವುದೇ ವಸ್ತುವಿಗಾಗಲಿ ನಾವು ಹೇಳಿದರೆ ಏನೂ ಆಗುವುದಿಲ್ಲ, ಏಕೆಂದರೆ ಅದಕ್ಕೆ ಜೀವವೇ ಇರುವುದಿಲ್ಲ. ಆದರೆ ಭಗವಂತನು ಆಜ್ಞಾಪಿಸಿದಾಗ, ಹೇ ಸುದರ್ಶನ, ನೀನು ಚತುರ್ಮುಖ ಬ್ರಹ್ಮದೇವನ ಬ್ರಹ್ಮಾಂಡಕ್ಕೆ ಹೋಗಿ ಭಾರತ ವರ್ಷದಲ್ಲಿ ತಮಿಳುನಾಡಿನಲ್ಲಿ ಅವತರಿಸು ಎಂದು ಹೇಳಿದಾಗ ಸುದರ್ಶನನು ಭಗವಂತನ ಆಜ್ಞೆಯನ್ನು ಸಂತೋಷದಿಂದ ಪಾಲಿಸುತ್ತಾನೆ, ಬಟ್ಟೆಯನ್ನು ಬದಲಾಯಿಸಿ ಬರುತ್ತಾನೆ. ಅವತಾರವೆಂದರೆ ಬೇರೆ ಏನೂ ಅಲ್ಲ, ಬಟ್ಟೆಯನ್ನು ಬದಲಾಯಿಸಿ ಬರುವುದು ಅಷ್ಟೇ, ಬೇರೆ ವಸ್ತ್ರವನ್ನು ಹಾಕಿಕೊಂಡು ಬರುವುದು. ಈಗ ಕೃಷ್ಣ ನರಸಿಂಹನಾಗಿ ಬಂದರೂ ಅವನು ಕೃಷ್ಣನೇ. ಮತ್ಸ್ಯದ ವಸ್ತ್ರವನ್ನು ಧರಿಸಿ ಬಂದರೂ, ಅಂದರೆ ಮತ್ಸ್ಯವಾಗಿ ಬಂದರೂ ಅವನು ಕೃಷ್ಣನೇ. ಯಾವುದೇ ಬಟ್ಟೆಯನ್ನು ಹಾಕಿಕೊಂಡು ಬಂದರೂ ಅವನು ಕೃಷ್ಣನೇ, ಅವನಿಗಿದ್ದ ಶಕ್ತಿ ಇದ್ದಂತೆ ಇರುತ್ತದೆ. ಈಗ ಒಂದು ವಸ್ತುವು ಹೇಗೆ ಬಟ್ಟೆಯನ್ನು ಮಾರ್ಪಡಿಸಿಕೊಂಡು ಬರಲು ಸಾಧ್ಯ? ಸಾಧ್ಯವೇ ಇಲ್ಲ. ಆದ್ದರಿಂದ ಆಳ್ವಾರುಗಳು ಈ ಪ್ರಪಂಚಕ್ಕೆ ಬಂದಾಗ ಮಾತ್ರ ಆತ್ಮಗಳು, ಭಗವಂತನ ಧಾಮದಲ್ಲಿ ಬರೀ ವಸ್ತುಗಳು ಎಂದು ನಾವು ಯೋಚಿಸಬಾರದು. ಇಲ್ಲಿದ್ದರೂ ಸರಿ, ಆ ಭಗವಂತನ ಲೋಕದಲ್ಲಿದ್ದರೂ ಸರಿ, ಅವರು ಆತ್ಮಂದಿರೇ, ಜೀವಾತ್ಮಂದಿರೇ, ಭಗವಂತನ ಮಹಾತ್ಮರೇ, ಪರಮ ಭಕ್ತರೇ ಹಾಗೂ ನಿತ್ಯ ಸಿದ್ಧರಾದ ಜೀವಿಗಳೇ. ಈಗ ಈ 12 ಮಂದಿ ಆಳ್ವಾರುಗಳು ಬಂದಾಗ, ಅವತರಿಸಿದಾಗ ಭಗವಂತನ ಧಾಮಗಳನ್ನು ಅಥವಾ ಪುಣ್ಯಕ್ಷೇತ್ರಗಳನ್ನು ವರ್ಣಿಸಿ ವಿಷ್ಣು ಮೂರ್ತಿಗಳನ್ನು, ವಿಗ್ರಹಗಳನ್ನು ವರ್ಣಿಸಿ ಪದ್ಯಗಳನ್ನು, ಶ್ಲೋಕಗಳನ್ನು ಹಾಡಿದ್ದಾರೆ. ಆಳ್ವಾರುಗಳು ಶ್ಲೋಕಗಳನ್ನು ಹಾಡಿದ್ದಾರೆ, ರಚಿಸಿದ್ದಾರೆ. ಇವುಗಳೆಲ್ಲವೂ 4000 ಶ್ಲೋಕಗಳು. ಇದಕ್ಕೆ ದಿವ್ಯ ಪ್ರಬಂಧಗಳು ಎಂದು ಹೇಳುತ್ತೇವೆ. 4000 ದಿವ್ಯ ಪ್ರಬಂಧಗಳು ಎಂದು ಕರೆಯುತ್ತೇವೆ. 12 ಆಳ್ವಾರುಗಳು ಸೇರಿ ರಚಿಸಿದ ಒಟ್ಟು ಶ್ಲೋಕಗಳು 4000. ಆದ್ದರಿಂದ 4000 ದಿವ್ಯ ಪ್ರಬಂಧಗಳೆಂದೇ ಪ್ರಸಿದ್ಧಿ ಪಡೆದಿದೆ. ಮುತ್ತುರತ್ನಗಳು ಇವುಗಳು. ಗುರುಗಳ ಕೃಪೆಯಿಂದಲೇ ನಮಗೆ ಆಳ್ವಾರುಗಳು ಬರೆದ ದಿವ್ಯ ಪ್ರಬಂಧಗಳು ಅರ್ಥವಾಗುತ್ತವೆ. ಈ 12 ಮಂದಿ ಆಳ್ವಾರುಗಳಲ್ಲಿ ಕುಲಶೇಖರ ಆಳ್ವಾರ್ ಎಂದು ಒಬ್ಬರು. ಈ ಕುಲಶೇಖರ ಆಳ್ವಾರ್ ಭಗವಂತನ ಕೌಸ್ತುಭ ಆಭರಣ. ಶ್ರೀಮದ್ ಭಾಗವತದಲ್ಲಿ ಈ ಕೌಸ್ತುಭಾಭರಣದ ಬಗ್ಗೆ ಅನೇಕ ಜಾಗಗಳಲ್ಲಿ ವಿವರಿಸಿದೆ. ಒಂದು ಉದಾಹರಣೆ, ಉನ್ನಿದ್ರ ಹೃತ್ಪಂಕಜ ಕರ್ಣಿಕಾಲಯೇ ಯೋಗೇಶ್ವರಾಸ್ಥಾಪಿತ ಪಾದ ಪಲ್ಲವಂ ಶ್ರೀಲಕ್ಷಣಂ ಕೌಸ್ತಭ ರತ್ನಕಂದರಂ ಅಮ್ಲಾನ ಲಕ್ಷ್ಮಿಯ ವರಮಾಲ ಯಾಚಿತಂ. ಭಗವಂತನ ಚರಣ ಕಮಲಗಳು ತಾವರೆಯಂತಿರುವ ಭಗವಂತನನ್ನು ಸ್ಮರಿಸುವ ಭಕ್ತರ ಹೃದಯದಲ್ಲಿ ನೆಲೆಸಿರುತ್ತವೆ. ಅವನ ಎದೆಯ ಮೇಲೆ ಕೌಸ್ತುಭ ಎಂಬುವ ಆಭರಣವಿದೆ. ಅವನ ದೇಹವು ತಾಜಾ ಹೂಮಾಲೆಗಳಿಂದ ಅಲಂಕೃತವಾಗಿರುತ್ತವೆ. ಈ ರೀತಿಯಲ್ಲಿ ವರ್ಣಿಸಿದೆ ಭಗವಂತನನ್ನು. ಈಗ ಈ ಕೌಸ್ತುಭ ಆಭರಣವು ಕುಲಶೇಖರ ಆಳ್ವಾರಾಗಿ ಈ ಭೌತಿಕ ಪ್ರಪಂಚಕ್ಕೆ ಬಂದು ಅವತರಿಸಿತು. ಕುಲಶೇಖರ ಆಳ್ವಾರಿನ ಚರಿತ್ರೆ ತುಂಬ ಅದ್ಭುತವಾದ ಚರಿತ್ರೆ. ಈ ಕುಲಶೇಖರ ಆಳ್ವಾರ್ ರಚಿಸಿದ್ದೇ ಅತಿ ಸುಂದರವಾದ ಮುಕುಂದಮಾಲ ಸ್ತೋತ್ರ. ಶ್ರೀಲ ಪ್ರಭುಪಾದರು ಈ ಸಂಸ್ಕೃತ ಶ್ಲೋಕಗಳನ್ನು, ಕುಲಶೇಖರ ಆಳ್ವಾರ್ ರಚಿಸಿದ ಸಂಸ್ಕೃತ ಶ್ಲೋಕಗಳನ್ನು ನಮ್ಮಂತಹ ಜನರಿಗೆ ಅರ್ಥವಾಗಲಿ ಎಂದು ಆಂಗ್ಲ ಭಾಷೆಯಲ್ಲಿ ನೀಡಿದ್ದಾರೆ, ಅನುವಾದಿಸಿದ್ದಾರೆ, ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಈಗ ಈ 12 ಮಂದಿ ಆಳ್ವಾರುಗಳಿಂದ ಶ್ಲೋಕಗಳನ್ನು ಪಡೆದ ದೇವಾಲಯಗಳು, ಪುಣ್ಯಕ್ಷೇತ್ರಗಳು ಒಟ್ಟು 108. 106 ಭಗವಂತನ ದೇವಾಲಯಗಳನ್ನು ಮತ್ತೆ ಭಗವಂತನ 2 ವಾಸಸ್ಥಳಗಳನ್ನು ಆಳ್ವಾರುಗಳು ವರ್ಣಿಸಿದ್ದಾರೆ. ಈ ಒಟ್ಟು 108 ದೇವಾಲಯಗಳನ್ನು 108 ದಿವ್ಯ ದೇಶಗಳು ಎಂದು ಕರೆಯುತ್ತೇವೆ. ಒಟ್ಟು ಈ 108 ಸ್ಥಳಗಳನ್ನು 108 ದಿವ್ಯ ದೇಶಗಳೆಂದು ಕರೆಯುತ್ತೇವೆ. ಒಂದೊಂದು ದಿವ್ಯ ದೇಶಕ್ಕೂ ತುಂಬಾ ಮಹಿಮೆಗಳಿವೆ, ಅದ್ಭುತವಾದ ಲೀಲೆಗಳಿವೆ. ಈ 108 ದಿವ್ಯ ದೇಶಗಳು ಬರೀ ಭಾರತ ಭೂಮಿಯಲ್ಲಿ ಮಾತ್ರ ಇದೆ ಎಂದು ತಿಳಿಯಬೇಡಿ, ಇಡೀ ಪ್ರಪಂಚದಲ್ಲೇ ಇದೆ ಎಂದು ಹೇಳಬಹುದು. ಇಡೀ ಪ್ರಪಂಚವೇನೋ, ಇಡೀ ಸೃಷ್ಟಿಯಲ್ಲೇ ಇವೆ ಎಂದು ಹೇಳಬಹುದು. ಏಕೆಂದರೆ 108 ನೇಪಾಳ ದೇಶದಲ್ಲಿರುವ ಮುಕ್ತಿನಾಥನ ದೇವಸ್ಥಾನವು ಕೂಡ ಸೇರುತ್ತದೆ, ಮತ್ತೆ ಆಧ್ಯಾತ್ಮ ಗಗನದಲ್ಲಿರುವ ಕ್ಷೀರಸಾಗರವು ಸೇರುತ್ತದೆ, ನಂತರ ವೈಕುಂಠ ಲೋಕವು ಸೇರುತ್ತದೆ. ಈಗ ಯಾರಿಗೆ ವೈಕುಂಠ ಲೋಕವನ್ನು ವರ್ಣಿಸಲು ಸಾಧ್ಯ? ಇದು ಪ್ರಶ್ನೆ. ಯಾರು ವೈಕುಂಠ ಲೋಕವನ್ನು ನೋಡಿದ್ದಾರೋ ಅವರು ಮಾತ್ರ ವರ್ಣಿಸಲು ಸಾಧ್ಯ. ಎಲ್ಲರಿಗೂ ವರ್ಣಿಸಲು ಸಾಧ್ಯವಿಲ್ಲ. ಆದರೆ ಆಳ್ವಾರುಗಳು ವರ್ಣಿಸಿದ್ದಾರೆ. ಏಕೆಂದರೆ ಅವರು ವೈಕುಂಠವಾಸಿಗಳು, ಭಗವಂತನ ಧಾಮದಲ್ಲಿರುವವರು. ಈಗ ಈ 108 ದಿವ್ಯ ದೇಶಗಳಲ್ಲಿ 95 ದಿವ್ಯ ದೇಶಗಳಿಗೆ ನಾನು ಕುಟುಂಬದ ಸಮೇತ ಅನೇಕ ಬಾರಿ ಹೋಗುತ್ತೇನೆ. ಎಲ್ಲ ದೇವಾಲಯಗಳು ಪ್ರಖ್ಯಾತಗೊಂಡ ನಗರಗಳಲ್ಲಿ ಇಲ್ಲ. ವಿರುದ್ಧವಾಗಿ ಅನೇಕ ದೇವಾಲಯಗಳು ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿವೆ, ಗಲ್ಲಿ ಗಲ್ಲಿಯಲ್ಲಿವೆ. ಜಾಗವನ್ನು ಹುಡುಕುವುದೇ ತುಂಬ ಕಷ್ಟ. ಈಗ ನಾನು ನನ್ನ ಬುದ್ಧಿಶಕ್ತಿಯಿಂದ ಜಾಗವನ್ನು, ದೇವಾಲಯವನ್ನು ಹುಡುಕುತ್ತಾ ಕುಳಿತುಕೊಂಡರೆ ದೇವಾಲಯವು ಬೇಗ ಸಿಗುವುದೇ ಇಲ್ಲ. ಅದರಲ್ಲಿಯೂ ಕೇರಳ ರಾಜ್ಯದಲ್ಲಿ ಕೇಳುವುದೇ ಬೇಡ. ಕೇರಳ ರಾಜ್ಯದಲ್ಲಿ 11 ದಿವ್ಯ ದೇಶಗಳಿವೆ. 1 ಮೈಲುಗಲ್ಲು ಇರುವುದಿಲ್ಲ ಕೇರಳ ದೇಶದಲ್ಲಿ. ಸರಿಯಾದ ಸ್ಥಳ ಚಿಹ್ನೆಗಳು ಇಲ್ಲ. ತುಂಬ ಕಷ್ಟವಾಗಿರುತ್ತದೆ. ನಮಗೆ ಹೋಗಿ ಹೋಗಿ ಅಭ್ಯಾಸವಾಗಿದೆ. ಆದರೂ ಕೇರಳ ದಿವ್ಯ ದೇಶಗಳು ಇಂದಿಗೂ ಸ್ವಲ್ಪ ಕಷ್ಟವಾಗುತ್ತದೆ. ನಾವಾಗಿ ಹೋಗಿ ದರ್ಶನವನ್ನು ಮಾಡಲು ಇಂದಿಗೂ ಸ್ವಲ್ಪ ಕಷ್ಟವೇ. ಈಗ ಇಂತಹ ಗ್ರಾಮದಲ್ಲಿರುವಂತಹ ಚಿಕ್ಕ ಚಿಕ್ಕ ಗಲ್ಲಿಯಲ್ಲಿರುವಂತಹ ದೇವಸ್ಥಾನಗಳನ್ನು ನಾನಾಗಿ ಹುಡುಕಿ ಕಂಡು ಹಿಡಿಯುತ್ತೇನೆ ಎಂಬುದು ಮೂರ್ಖತನ. ನನಗೆ ಯಾರ ಸಹಾಯವೂ ಬೇಡ ಎಂದು ಹೇಳುವುದು ಬುದ್ಧಿವಂತಿಕೆ ಅಲ್ಲ. ಯಾರ ಸಹಾಯವಿಲ್ಲದೆ ನಾವಾಗಿಯೇ 108 ದೇವಾಲಯಗಳನ್ನು ಹುಡುಕುತ್ತಾ ಹೋದರೆ ಈ ಜನ್ಮವಲ್ಲ ಎಷ್ಟೊಂದು ಜನ್ಮಗಳನ್ನು ಎತ್ತಿದರೂ ನಾವಾಗಿ ಕಂಡುಹಿಡಿಯಲು ಸಾಧ್ಯವೇ ಇಲ್ಲ. ಇದನ್ನು ಎಲ್ಲರೂ ಒಪ್ಪಲೇಬೇಕಾಗುತ್ತದೆ. ಈಗ ಈ ಭೌತಿಕ ಪ್ರಪಂಚದಲ್ಲಿರುವಂತಹ ಭಗವಂತನ ಸ್ಥಳಗಳನ್ನು ನಾವು ಕಂಡುಹಿಡಿಯಲು ಸಾಧ್ಯವಿಲ್ಲವೆಂದರೆ ಹೇಗೆ ನಾವು ಆಧ್ಯಾತ್ಮಿಕ ಗಗನದಲ್ಲಿರುವಂತಹ ಭಗವಂತನ ಆಲಯವನ್ನು, ಮನೆಯನ್ನು, ವಾಸಸ್ಥಳವನ್ನು ನಾವಾಗಿ ಕಂಡುಹಿಡಿಯಲು ಸಾಧ್ಯ? ಈಗ ಒಂದು 100 ಕಿಲೋಮೀಟರ್ಗಳಲ್ಲಿ ಹುಡುಕು ಎಂದು ಯಾರಿಗಾದರೂ ಹೇಳಿದಾಗ ಅದೇ ತುಂಬ ಕಷ್ಟವಾದ ಕೆಲಸ. ಇನ್ನು ಅಗಣಿತವಾದ ಅಂದರೆ ಅನ್ಲಿಮಿಟೆಡ್ ಸೃಷ್ಟಿಯಲ್ಲಿ ಒಂದು ಸ್ಥಳವನ್ನು ಹುಡುಕು ಎಂದು ಹೇಳಿದಾಗ ಹೇಗೆ ಸಾಧ್ಯ? ಹುಡುಕಲು ಹೇಗೆ ಸಾಧ್ಯ? ಶಾಸ್ತ್ರಗಳಲ್ಲಿ ಹೇಳಿದೆ, ಅತಿ ವೇಗವಾದದ್ದು ಮನಸ್ಸು. ಇಂತಹ ಮನಸ್ಸಿನ ವೇಗದಲ್ಲಿ ಪ್ರಯಾಣಿಸಿದರೂ ಆ ಭಗವಂತನ ಲೋಕಗಳಿಗೆ ಹೋಗಲು ಸಾಧ್ಯವೇ ಇಲ್ಲ. ನೋಡಿ, ಹೀಗಿರಬೇಕಾದರೆ ನಾನಾಗಿ ಕಂಡು ಹಿಡಿಯುತ್ತೇನೆ ಅಂದರೆ ಇದರಷ್ಟು ದೊಡ್ಡ ಮೂರ್ಖತನವು ಯಾವುದೂ ಇಲ್ಲ. ಆದ್ದರಿಂದ ನಾವು ಗುರುಗಳು ಏನು ಹೇಳುತ್ತಾರೋ ಅದನ್ನು ಅಂಗೀಕರಿಸಬೇಕು. ಏಕೆಂದರೆ ಗುರುಗಳು ಶಾಸ್ತ್ರಗಳಲ್ಲಿ ಏನು ಹೇಳಿದ್ದೀಯೋ ಅದನ್ನೇ ಹೇಳುತ್ತಾರೆ. ಗುರುಗಳ ಮಾತನ್ನು ಕೇಳಿದರೆ ನಾವು ನಮ್ಮ ಬಾಳನ್ನೇ ಸುಲಭವಾಗಿ ಮಾರ್ಪಡಿಸಿಕೊಳ್ಳಬಹುದು. ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ನಾವು ನಮ್ಮ ಜನ್ಮದ ಲಕ್ಷಣಗಳನ್ನು ಮಾರ್ಪಡಿಸಿಕೊಳ್ಳಲು ಸಾಧ್ಯವಿಲ್ಲ. ಏನು ಸಿಗಬೇಕೋ ಅದು ಸಿಗುತ್ತದೆ, ಏನು ಸಿಗಲು ಸಾಧ್ಯವಿಲ್ಲವೋ ಅದು ಖಂಡಿತವಾಗಿಯೂ ಸಿಗುವುದಿಲ್ಲ. ಹೀಗಿರಬೇಕಾದರೆ ಏಕೆ ತುಂಬ ಕಷ್ಟಪಡಬೇಕು? ಒಂದು ಭೌತಿಕವಾಗಿರುವುದನ್ನು ಸಾಧಿಸಲು ಏಕೆ ತುಂಬ ಕಷ್ಟಪಡಬೇಕು? ಭಗವಂತನು ನಮಗೆ ಏನು ಕೊಡಬೇಕೆಂದು ನಿಶ್ಚಯಿಸಿದ್ದಾನೋ ಅದನ್ನು ಖಂಡಿತವಾಗಿಯೂ ಕೊಡುತ್ತಾನೆ. ನಮ್ಮ ಪಾಪ ಪುಣ್ಯ ಕರ್ಮಗಳನುಸಾರವಾಗಿ ಏನು ಸಿಗಬೇಕೋ ಅದು ಮಾತ್ರವೇ ನಮಗೆ ಸಿಗುತ್ತವೆ. ಆದ್ದರಿಂದ ಒಂದು ಮಿತಿಯನ್ನು ಮೀರಿ ಕಷ್ಟಪಡುವ ಅವಶ್ಯಕತೆಯೇ ಇಲ್ಲ. ಎಷ್ಟೊಂದು ಮಂದಿ ಹೇಳುತ್ತಾರೆ, ಉಪನ್ಯಾಸಗಳಿಗಾಗಿ ದೇವಾಲಯಕ್ಕೆ ಬನ್ನಿ ಎಂದು ಕರೆದಾಗ ಟೈಮ್ ಇಲ್ಲ ಎಂದು ಹೇಳುತ್ತಾರೆ, ಅಥವಾ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನು ಮಾಡಿ ಎಂದು ಹೇಳಿದಾಗ ಸಮಯವೇ ಇಲ್ಲ, ನಾನು ತುಂಬ ಬ್ಯುಸಿಯಾಗಿದ್ದೀನಿ ಎಂದು ಹೇಳುತ್ತಾರೆ. ಆದರೆ ಈ ಬ್ಯುಸಿತನವು ನಮ್ಮ ಬಾಳನ್ನು ಬಿಸಿ ಬಿಸಿಯಾಗಿ ಮಾಡುತ್ತಿದೆ ಎಂದು ಗೊತ್ತಿಲ್ಲ ಅವರಿಗೆ. ಇದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ನಾವು ಎಷ್ಟೇ ಬ್ಯುಸಿಯಾಗಿದ್ದರೂ ಎಷ್ಟು ಬರಬೇಕೋ ಅಷ್ಟು ಮಾತ್ರ ಬರುತ್ತದೆ. ಜಾಸ್ತಿ ಕಷ್ಟಪಟ್ಟರೆ ಜಾಸ್ತಿ ಬರುತ್ತದೆ ಎಂದು ತಿಳಿಯುವುದು ತಪ್ಪು. ಇದನ್ನು ವ್ಯಾಪಾರ ಮಾಡುವವರು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲರು. ಒಂದು ಅಂಗಡಿಯನ್ನು ಇಟ್ಟುಕೊಂಡು ಅಥವಾ ಒಂದು ಕಂಪನಿಯನ್ನು ನಡೆಸುವವರು ತುಂಬ ಸುಲಭವಾಗಿ ಇದನ್ನು ನೋಡಬಹುದು. ಉದಾಹರಣೆಗೆ ಒಂದು ಚಿಲ್ಲರೆ ಅಂಗಡಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ತೆಗೆದುಕೊಂಡಿರುತ್ತಾನೆ ಒಬ್ಬನು. ಆದರೆ 1,000 ರೂಪಾಯಿಗಳ ವ್ಯಾಪಾರವೂ ಆಗಿರುವುದಿಲ್ಲ. ಮತ್ತೊಂದು ಅಂಗಡಿಯವನು ಎಲ್ಲಿಗೋ ಹೋಗಿರುತ್ತಾನೆ, ಬರೀ ಕಾಲು ದಿನ ಅಂಗಡಿಯನ್ನು ತೆಗೆಯುತ್ತಾನೆ. ಅವನಿಗೆ ಒಂದು ಚೀಟಿ ಬಂದು, ಅಂದರೆ ಬಲ್ಕ್ ಆರ್ಡರ್ ಜಾಸ್ತಿ ಖರೀದಿ ಮಾಡುವವರು ಬಂದು ಒಂದು 5,000 ರೂಪಾಯಿಗಳನ್ನು ಒಂದೇ ಸಮನೆ ಬಿಲ್ಲು ಮಾಡಿ ಹೋಗುತ್ತಾನೆ. ನೋಡಿ, ಬೆಳಗ್ಗೆಯಿಂದ ರಾತ್ರಿವರೆಗೆ ಕುಳಿತುಕೊಂಡವನಿಗೆ 1,000 ರೂಪಾಯಿಗಳು, ಆದರೆ 2-3 ಗಂಟೆಗಳ ಕಾಲ ಅಂಗಡಿ ತೆಗೆದುಕೊಂಡವನಿಗೆ 5,000 ರೂಪಾಯಿಗಳು ತಕ್ಷಣವೇ ಬಂತು. ಕೆಲವು ದಿನಗಳ ಮುಂಚೆ ಒಬ್ಬರು ಭಕ್ತರು ಇಂಥವುದೇ ಒಂದು ಸುಂದರವಾದ ಅನುಭವವನ್ನು ನನ್ನ ಬಳಿ ಹೇಳಿಕೊಂಡು ಸಂತೋಷ ಪಡುತ್ತಿದ್ದರು. ಆ ಭಕ್ತರ ವ್ಯಾಪಾರವೇನೆಂದರೆ ಬಟ್ಟೆಯ ವ್ಯಾಪಾರ, ರೆಡಿಮೇಡ್ ಗಾರ್ಮೆಂಟ್ಸ್, ಶರ್ಟುಗಳನ್ನು ಮಾರುತ್ತಾರೆ. ಹೋಲ್ಸೇಲ್ನಲ್ಲಿ ಶರ್ಟುಗಳನ್ನು ಮಾರುತ್ತಾರೆ. ಅಂಗಡಿ ಅಂಗಡಿಗೆ ಹೋಗಿ ಪ್ರಮಾಣದಲ್ಲಿ ಒಂದೇ ಸಮನೆ ಆರ್ಡರ್ಗಳನ್ನು ಸ್ವೀಕರಿಸುತ್ತಾರೆ, ಮಾರುತ್ತಾರೆ. ಇವರು ಯಾವಾಗ ನೋಡಿದರೂ ಭಗವಂತನ ಸೇವೆಯಲ್ಲಿ ಶ್ರೀಲ ಪ್ರಭುಪಾದರ ಪುಸ್ತಕಗಳನ್ನು ವಿತರಣೆ ಮಾಡುವುದರಲ್ಲಿ ಕೆಲವು ದಿನಗಳು ಒಂದೇ ಸಮನೆ ತೊಡಗಿದರು. 1 ವಾರದಲ್ಲಿ 4 ದಿನಗಳು ಸೇವೆಯಲ್ಲೇ ತೊಡಗಿದ್ದರು. ಆದರೆ ಅದ್ಭುತವೇನೆಂದರೆ 5ನೇ ದಿನ ಆರ್ಡರ್ಗಳಿಗಾಗಿ ಶರ್ಟುಗಳನ್ನು ಮಾರುವುದಕ್ಕಾಗಿ ಮಾರುಕಟ್ಟೆಗೆ ಹೋದಾಗ ಆ 4 ದಿನಗಳಲ್ಲಿ ಏನು ಬರಬೇಕೋ, ಅವರ ಲೆಕ್ಕದ ಪ್ರಕಾರ ಎಷ್ಟು ವ್ಯಾಪಾರವಾಗಬೇಕೋ ಅದಕ್ಕಿಂತ ಇನ್ನೂ ತುಂಬ ಜಾಸ್ತಿ ಆಯಿತು ಒಂದೇ ಒಂದು ದಿನದಲ್ಲಿ. ನೋಡಿ, ಇದು ಎಷ್ಟು ಆಶ್ಚರ್ಯಕರ! 4 ದಿನ ವ್ಯಾಪಾರ ಮಾಡಲಿಲ್ಲ, ಈಗ 5ನೆಯ ದಿನ ಆ 4 ದಿನಗಳ ವ್ಯಾಪಾರವಲ್ಲದೆ ಇನ್ನೂ ಜಾಸ್ತಿ ಆಯಿತು. ಈ ರೀತಿಯಲ್ಲಿ ನಡೆಯಿತು. ಆದರೆ ಕರ್ಮಿಗಳು ಯೋಚಿಸುತ್ತಾರೆ, ನಾನು ಆ 4 ದಿನಗಳಲ್ಲಿ ಕಷ್ಟಪಟ್ಟಿದ್ದರೆ ನನಗೆ ಇನ್ನೂ ಜಾಸ್ತಿ ವ್ಯಾಪಾರವಾಗಿರುತ್ತದೆ. ಈ ರೀತಿಯಲ್ಲಿ ಯೋಚಿಸುತ್ತಾರೆ ಕರ್ಮಿಗಳು. ಇಂತಹ ರೀತಿಯಲ್ಲಿ ಮಾತನಾಡಲು ಅವರು ತಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸುತ್ತಾರೆ. ಈ ರೀತಿಯಲ್ಲೆಲ್ಲ ಯೋಚಿಸಲು ತಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸುತ್ತಾರೆ. ಆದರೆ ತನ್ನ ಸಮಯವು ಮೃತ್ಯುವು ಹತ್ತಿರ ಬರುತ್ತಿದೆ ಎಂದು ಲೆಕ್ಕ ಹಾಕಲು ಬುದ್ಧಿಯನ್ನು ಉಪಯೋಗಿಸುವುದಿಲ್ಲ. ನಿಜವಾದ ವ್ಯಾಪಾರಿಯು ವಾಸ್ತವವಾಗಿ ಪ್ರತಿಯೊಂದು ವಿಷಯವನ್ನು ಲೆಕ್ಕ ಹಾಕುತ್ತಾನೆ. ಚಿಲ್ಲರೆ ಅಂಗಡಿಯಲ್ಲಿ, ಪ್ರಾವಿಷನ್ ಸ್ಟೋರ್ಸ್ನಲ್ಲಿ ಹೇಗೆ 1 ಮಿಲಿಗ್ರಾಮ್ ಕೂಡ ಎಲೆಕ್ಟ್ರಾನಿಕ್ ವೇಯಿಂಗ್ ಮಿಷಿನಲ್ಲಿ ತೂಕದ ಯಂತ್ರದಲ್ಲಿ ಸರಿಯಾಗಿ ತೂಕ ಹಾಕಿ ಕೊಡುತ್ತಾನೋ, ಅದೇ ರೀತಿಯಲ್ಲಿ ಈ ಭೌತಿಕ ಪ್ರಪಂಚದ ಸುಖ ದುಃಖಗಳನ್ನು ಒಂದೊಂದು ಹೆಜ್ಜೆಗೂ ಲೆಕ್ಕ ಹಾಕಬೇಕು. ಅವನೇ ನಿಜವಾದ ವ್ಯಾಪಾರಿ, ನಿಜವಾದ ಬುದ್ಧಿವಂತ. ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಯಾರು ಒಬ್ಬ ಸ್ಕಿಲ್ಸ್ಗಳನ್ನು ಕಲೆಗಳನ್ನು ನಾಶ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಕೃಷ್ಣ ಭಕ್ತಿಯಲ್ಲಿ ಇಳಿದ ನಂತರ ತಮ್ಮ ತಮ್ಮ ಕಲೆಗಳನ್ನು ತ್ಯಜಿಸಬೇಕೆಂದು ಇಲ್ಲ. ಆದರೆ ಅದನ್ನು ಭಗವಂತನ ಭಕ್ತಿ ಸೇವೆಗೆ, ಆತ್ಮ ಸಾಕ್ಷಾತ್ಕಾರಕ್ಕೆ ಬಳಸಿದರೆ ಸಾಕು. ಈಗ ಪರ್ಫೆಕ್ಟಾಗಿ ಲೆಕ್ಕ ಹಾಕಿ ವ್ಯಾಪಾರ ಮಾಡುವುದು ಕೂಡ ಒಂದು ಕಲೆನೇ. ಎಲ್ಲರಿಗೂ ಹಣವನ್ನು ಎನ್ನಿಸಲು ಬರುವುದಿಲ್ಲ. ಇದನ್ನು ನಾನು ನನ್ನ ಕಣ್ಣಾರೆ ಕಂಡಿದ್ದೇನೆ. ಒಂದು 100 ರೂಪಾಯಿಗಳನ್ನು ಕೊಟ್ಟು 18 ರೂಪಾಯಿಗಳನ್ನು ತೆಗೆದುಕೋ ಎಂದರೆ 82 ರೂಪಾಯಿಗಳನ್ನು ಮತ್ತೆ ತಿರುಗಿ ಕೊಡಬೇಕೆಂದು ಗೊತ್ತಿರುವುದಿಲ್ಲ ಅನೇಕ ಮಂದಿಗೆ. ಒಂದಾ ತಪ್ಪಾಗಿ ಲೆಕ್ಕ ಹಾಕುತ್ತಾರೆ, ಅಥವಾ ಲೆಕ್ಕ ಹಾಕಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತಾರೆ. ಆದರೆ ಅಂಥವರಿಗೆ ಬೇರೆ ಕಲೆ ಇರುತ್ತದೆ. ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಎಲ್ಲರಿಗೂ ಭಗವಂತನು ಒಂದೊಂದು ಕಲೆಯನ್ನು ಕೊಟ್ಟೇ ಕೊಟ್ಟಿರುತ್ತಾನೆ, ಒಂದು ಸ್ಪೆಷಲ್ ಸ್ಕಿಲ್ಲನ್ನು ಕೊಟ್ಟಿರುತ್ತಾನೆ. ಅದನ್ನು ಭಗವಂತನಿಗಾಗಿ ಉಪಯೋಗಿಸಬೇಕು. ಈಗ ಒಬ್ಬನು ಲೆಕ್ಕಗಳನ್ನು ಚೆನ್ನಾಗಿ ಹಾಕಿ ವ್ಯಾಪಾರ ಮಾಡುತ್ತಾನೆ, ಮತ್ತೊಬ್ಬನು ಚೆನ್ನಾಗಿ ಪೇಂಟ್ ಮಾಡುತ್ತಾನೆ. ಪೇಂಟಿಂಗ್ ಎನ್ನುವುದು ಮತ್ತೊಂದು ಕಲೆ. ಒಬ್ಬನು ಕಂಪ್ಯೂಟರ್ನಲ್ಲಿ ನಿಪುಣನಾಗಿರುತ್ತಾನೆ, ಮತ್ತೊಬ್ಬನು ಕಸ ಗುಡಿಸುವುದರಲ್ಲಿ, ಶುದ್ಧಿ ಮಾಡುವುದರಲ್ಲಿ ನಿಪುಣನಾಗಿರುತ್ತಾನೆ. ಈಗ ಈ ಎಲ್ಲ ವಸ್ತುಗಳನ್ನು ಒಳೆಯುವಂತೆ ಶುದ್ಧಿ ಮಾಡುವವನಿಗೆ ಕಂಪ್ಯೂಟರ್ ಕಲೆ ಇರುವುದಿಲ್ಲ. ಇದರ ಕಾರಣದಿಂದ ಅವನು ದುಃಖ ಪಡುವ ಅವಶ್ಯಕತೆಯೇ ಇಲ್ಲ. ಇದು ಭಕ್ತಿ ಮಾರ್ಗದ ಸೌಂದರ್ಯ. ಭಗವಂತನಿಗಾಗಿ ದೇವರ ಮನೆಯನ್ನು ಶುದ್ಧಿಗೊಳಿಸಬಹುದು, ದೇವರ ಮನೆಯನ್ನು ಸುಂದರವಾಗಿ ಮಾಡಬಹುದು. ಈ ಭಗವಂತನ ಭಕ್ತಿ ಸೇವೆ ಎಷ್ಟು ಸುಂದರವಾದದ್ದೆಂದರೆ, ದೇವರ ಮನೆಯಲ್ಲಿ ಧೂಳಿಯನ್ನು, ಡಸ್ಟನ್ನು ಶುದ್ಧಿ ಮಾಡುತ್ತಾ ಇದ್ದರೆ ಕೂಡ ಸಾಕು. ಇನ್ನು ಯಾವ ಇತರ ಕೆಲಸಗಳು ಮಾಡಬೇಕಾಗೇ ಇಲ್ಲ. ಚೆನ್ನಾಗಿ ಶುದ್ಧಿ ಮಾಡುವ ಒಂದು ಕಾರ್ಯವನ್ನು ಮಾಡಿದರೆ ಸಾಕು. ಜನ್ಮ ಜನ್ಮಗಳಲ್ಲಿ ನಮ್ಮಲ್ಲಿರುವ ಕೊಳಕು ಅಂದರೆ ಡರ್ಟ್ ನಾಶವಾಗುತ್ತದೆ. ದೇವಾಲಯಗಳನ್ನು ಶುದ್ಧಿ ಮಾಡುತ್ತಾ ಮಾಡುತ್ತಾ ನಮ್ಮ ಕೊಳಕಾದ ಮನಸ್ಸು ಪರಿಶುದ್ಧಗೊಂಡು ಭಗವಂತನ ಪ್ರೇಮವು ಉಂಟಾಗುತ್ತದೆ. ಈಗ ಪೇಂಟರ್ ವರ್ಣಚಿತ್ರಕಾರನು ಅವನ ಕಲೆಯನ್ನು ನಾಶ ಮಾಡಿಕೊಳ್ಳಬೇಕಾಗಿಲ್ಲ. ಭಗವಂತನ ಭಕ್ತಿ ಸೇವೆಗೆ ಇಳಿದ ಕಾರಣದಿಂದ ತನ್ನ ಪೇಂಟಿಂಗ್ ಎಂಬುವ ಕೌಶಲವನ್ನು ಬಿಡುವ ಅವಶ್ಯಕತೆ ಇಲ್ಲ. ಅವನು ಭಗವಂತನ ಲೀಲೆಗಳನ್ನು ಚಿತ್ರೀಕರಿಸಬಹುದು. ಶ್ರೀಲ ಪ್ರಭುಪಾದರು ತಮ್ಮ ಶಿಷ್ಯರೊಂದಿಗೆ ಇದನ್ನು ಪ್ರಾಯೋಗಿಕವಾಗಿ ನಿರೂಪಿಸಿದರು, ಪ್ರಾಕ್ಟಿಕಲ್ ಆಗಿ ಇದನ್ನು ಮಾಡಿ ತೋರಿಸಿದರು. ಶ್ರೀಲ ಪ್ರಭುಪಾದರ ಅನೇಕ ಮಂದಿ ಶಿಷ್ಯರು ಶ್ರೀಮದ್ ಭಾಗವತಂ ಹಾಗೂ ಭಗವದ್ಗೀತೆಯಲ್ಲಿರುವಂತಹ ಶ್ಲೋಕಗಳಿಗೆ ತಕ್ಕಂತೆ, ಭಗವಂತನ ಲೀಲೆಗಳಿಗೆ ಹಾಗೂ ಉಪದೇಶಗಳಿಗೆ ತಕ್ಕಂತೆ 1000 ಸುಂದರವಾದ ಪೇಂಟಿಂಗ್ಸ್ಗಳನ್ನು ಮಾಡಿದ್ದಾರೆ. ಇದನ್ನು ಶ್ರೀಲ ಪ್ರಭುಪಾದರ ಒಂದೊಂದು ಪುಸ್ತಕದಲ್ಲಿಯೂ ಈಗ ನೋಡಬಹುದು. ಆ ಪೇಂಟಿಂಗ್ಗಳು ತುಂಬ ಸುಂದರವಾಗಿರುತ್ತವೆ. ಈ ರೀತಿಯಲ್ಲಿ ಪ್ರತಿಯೊಬ್ಬರೂ ಅವರವರ ಕುಶಲತೆಯ ಪ್ರಕಾರ ಭಗವಂತನಿಗೆ ಸೇವೆ ಮಾಡಬಹುದು. ನಂತರ ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಉಪದೇಶವನ್ನು ಮಾಡಬಹುದು. ವಾಸ್ತವವಾಗಿ ಉಪದೇಶವನ್ನು ಮಾಡಲೂ ಬೇಕು. ಏಕೆಂದರೆ ನಾವು ಮೊದಲು ನೋಡಿದೆವು, ಭಗವಂತನ ಬಗ್ಗೆ ಯಾರು ಪ್ರಚಾರ ಮಾಡುತ್ತಾರೋ ಅವರು ಭಗವಂತನಿಗೆ ತುಂಬಾ ಪ್ರಿಯರಾಗುತ್ತಾರೆ. ಯಾ ಇದಂ ಪರಮಂ ಗುಹ್ಯಂ ಮದ್ಭಕ್ತೇಶ್ವಭಿಧಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವ ಮಾಮೇವೇಶ್ಯತ್ ಅಸಂಶಯ ನಚ ತಸ್ಮಾನ್ ಮನುಷ್ಯೇಶು ಕಶ್ಚಿನ್ಮೇ ಪ್ರಿಯಕೃತ್ತಮಃ. ಈ ಪರಮ ರಹಸ್ಯವನ್ನು ಹೇಳುವವನಿಗೆ ಅಂದರೆ ಪ್ರಚಾರ ಮಾಡುವವನಿಗೆ ಪರಿಶುದ್ಧ ಭಕ್ತಿ ಸೇವೆಯನ್ನು ಮಾಡುವ ಅವಕಾಶವು ಖಂಡಿತವಾಗಿಯೂ ಸಿಗುತ್ತದೆ. ಅಂತ್ಯದಲ್ಲಿ ಅವನು ನನ್ನ ಬಳಿಗೆ ಬರುತ್ತಾನೆ. ಪ್ರಪಂಚದಲ್ಲಿ ಇವನಿಗಿಂತ ನನಗೆ ಪ್ರಿಯನಾದ ಸೇವಕನು ಮತ್ತೊಬ್ಬನಿಲ್ಲ, ಇವನಿಗಿಂತ ಪ್ರಿಯನಾದವನು ಮುಂದೆ ಇರುವುದು ಇಲ್ಲ. ನೋಡಿ, ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ ಕೃಷ್ಣನು. ಶ್ರೀಕೃಷ್ಣನು 500 ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭುಗಳಾಗಿ ಬಂದಾಗಲೂ ಇದೇ ಮಾತನ್ನು ಹೇಳಿದ. ಯಾರೇ ದೇಖ ತಾರೇಕಃ ಕೃಷ್ಣ ಉಪದೇಶ. ಯಾರನ್ನೇ ನೀನು ನೋಡು, ಶ್ರೀಮದ್ ಭಾಗವತವು, ಭಗವದ್ಗೀತೆ ಹಾಗೂ ಗುರುಗಳು ಹೇಳಿದಂತೆ ಕೃಷ್ಣನ ಬಗ್ಗೆ ಪ್ರಚಾರ ಮಾಡು, ಕೃಷ್ಣನ ಬಗ್ಗೆ ಉಪದೇಶಿಸು. ತಾರೇಕಃ ಕೃಷ್ಣ ಉಪದೇಶ, ಉಪದೇಶ ಮಾಡು. ನಂತರ ಆಮರ ಆಜ್ಞಾಯ ಗುರುಹಾನ ತಾರ ಏಯಿ ದೇಶ. ಈ ರೀತಿಯಲ್ಲಿ ಗುರುಗಳಾಗಿ ಎಲ್ಲರನ್ನೂ ವಿಮುಕ್ತಿಗೊಳಿಸು. ನೋಡಿ, ವಾಸ್ತವವಾಗಿ ಯಾರಾದರೂ ಗುರುಗಳಾಗಬಹುದು. ಕೃಷ್ಣ ಭಕ್ತಿಯನ್ನು ಹಂಚಲು ಯಾರಾದರೂ ಗುರುಗಳಾಗಬಹುದು. ಈಗ ಗುರು ಎಂದರೆ ಎರಡು ತರಹ ಉಂಟು. ಒಂದು ದೀಕ್ಷಾಗುರು, ಮತ್ತೊಂದು ಶಿಕ್ಷಾಗುರು. ಶಿಕ್ಷಾಗುರು ಎಂದರೆ ಇನ್ಸ್ಟ್ರಕ್ಟಿಂಗ್ ಸ್ಪಿರಿಚುವಲ್ ಮಾಸ್ಟರ್, ಬರೀ ಉಪದೇಶವನ್ನು ಮಾಡುವ ಗುರು. ಈ ಒಂದು ಪದವಿ ಅಂದರೆ ಶಿಕ್ಷಾಗುರು ಎಂಬ ಪದವಿ ಯಾರು ಕೃಷ್ಣನ ಬಗ್ಗೆ ಉಪದೇಶಿಸುತ್ತಾರೋ ಅವರಿಗೆ ತಾನಾಗೆ ಬರುತ್ತದೆ, ಕೇಳುವಂತೆಯೇ ಇಲ್ಲ. ಒಂದು ಚಿಕ್ಕ ಮಗು ಕೂಡ ಶಿಕ್ಷಾಗುರು ಆಗಬಹುದು. ಇದು ತುಂಬ ತುಂಬ ಸುಲಭವಾದ ಕಾರ್ಯ. ಗುರುಗಳು ಏನು ಹೇಳುತ್ತಾರೋ ಅದನ್ನು ಇತರರಿಗೆ ಹೇಳುವುದು. ಶ್ರೀಲ ಪ್ರಭುಪಾದರು ಒಂದು ಸುಂದರವಾದ ಉದಾಹರಣೆಯನ್ನು ಕೊಟ್ಟರು. ಒಂದು ಚಿಕ್ಕ 5 ವರ್ಷಗಳ ಮಗು ಅವಳಿಗೆ ಗೊತ್ತಿರುವವರ ಬಳಿ ಹೀಗೆ ಕೇಳುತ್ತಾಳೆ, ನಿಮಗೆ ದೇವರು ಯಾರು ಎಂದು ಗೊತ್ತೇ? ಆಗ ಆ ಪುಟಾಣಿ ಮಗುವಿನಿಂದ ಕೇಳಲು ಆಸೆಯಾಗಿ ಎದುರು ನಿಂತವರು ಹೇಳುತ್ತಾರೆ, ಯಾರು ನೀನೇ ಹೇಳು ನೋಡೋಣ. ಆಗ ಆ ಪುಟಾಣಿ ಮಗು ಹೇಳುತ್ತಾಳೆ, ದೇವರು ಕೃಷ್ಣ, ಕೃಷ್ಣನೇ ದೇವೋತ್ತಮ ಪರಮ ಪುರುಷನು. ಈ ಒಂದು ವಾಕ್ಯ ಹೇಳಿದ ಆ ಚಿಕ್ಕ ಮಗುವನ್ನು ಶ್ರೀಲ ಪ್ರಭುಪಾದರು ತುಂಬಾ ಮೆಚ್ಚಿಕೊಳ್ಳುತ್ತಾರೆ. ಅವಳು ಕೃಷ್ಣನ ಬಗ್ಗೆ ಪ್ರೀಚ್ ಮಾಡಿದಳು, ಉಪದೇಶ ಮಾಡಿದಳು ಎಂದು ಶ್ರೀಲ ಪ್ರಭುಪಾದರು ಹೇಳುತ್ತಾರೆ. ನೋಡಿ, ಬರೀ ಒಂದೇ ಒಂದು ವಾಕ್ಯ, ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅಂದರೆ ಕೃಷ್ಣನೇ ದೇವರು, ಈ ಎರಡು ಪದಗಳನ್ನು ಹೇಳುತ್ತಲೇ ಇದ್ದರೆ ಸಾಕು. ಕೃಷ್ಣನೇ ದೇವರು, ಕೃಷ್ಣನೇ ದೇವರು, ಕೃಷ್ಣನೇ ದೇವರು, ಈ ರೀತಿಯಲ್ಲಿ ನಾವು ಹೇಳುತ್ತಾ ಇದ್ದರೆ ಸಾಕು, ನಾವು ಉಪದೇಶ ಮಾಡಿದಂತಾಗುತ್ತದೆ. ಉಪದೇಶ ಮಾಡಲು ತುಂಬ ಬುದ್ಧಿವಂತರಾಗಿರಬೇಕಾಗಿಲ್ಲ. ಗುರುಗಳು ಏನು ಹೇಳುತ್ತಾರೋ ಅದನ್ನು ಹೇಳಿದರೆ ಸಾಕು, ಜಸ್ಟ್ ರಿಪೀಟ್ ಮಾಡಿದರೆ ಸಾಕು. ಗುರುಗಳು ಹೇಳುವುದನ್ನು ಸುಮ್ಮನೆ ಹೇಳಿದರೆ ಸಾಕು. ಗುರುಗಳು ಕೃಷ್ಣನೇ ದೇವರು ಎಂದು ಹೇಳುತ್ತಾರೆ, ನಾವು ಇತರರಿಗೆ ಕೃಷ್ಣನೇ ದೇವರು ಎಂದು ಹೇಳಬೇಕು. ಗುರುಗಳು ಕೃಷ್ಣನಿಗೆ ಶರಣಾಗು ಎಂದು ಹೇಳುತ್ತಾರೆ, ನಾವು ಕೂಡ ಇತರರಿಗೆ ಕೃಷ್ಣನಿಗೆ ಶರಣಾಗಿ ಎಂದು ಹೇಳಿದರೆ ಸಾಕು. ನೋಡಿ, ಈ ಪ್ರೀಚಿಂಗ್ ಅನ್ನೋದು ಎಷ್ಟೊಂದು ಸುಲಭವಾದದ್ದು. ಶ್ರೀಲ ಪ್ರಭುಪಾದರು ನಮಗೆ ಎಲ್ಲವನ್ನು ನೀಡಿದ್ದಾರೆ, ಹೇಳಿಕೊಟ್ಟಿದ್ದಾರೆ. ಕುಳಿತುಕೊಂಡು ನಾವು ಭಗವಂತನ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದರೆ ಅಗಣಿತವಾಗಿ ಮಿತಿಯಿಲ್ಲದೆ ಮಾತನಾಡುತ್ತಲೇ ಇರಬಹುದು. ಈ ರೀತಿಯಲ್ಲಿ ಭಗವಂತನ ಬಗ್ಗೆ ಇತರರಿಗೆ ಹೇಳುತ್ತಾ ನಾವು ಕೂಡ ಗುರುಗಳಾಗಬಹುದು. ಭಗವಂತನ ಬಗ್ಗೆ ಇತರರಿಗೆ ಹೇಳುತ್ತಲೇ ಉಪದೇಶ ಮಾಡುತ್ತಲೇ ಶಿಕ್ಷಾ ಗುರುಗಳಾಗಿಬಿಡುತ್ತೇವೆ. ಆದರೆ ಗುರು ಪರಂಪರೆಯಲ್ಲಿ ಒಂದು ಸ್ಥಾನವನ್ನು ಪಡೆಯಲು, ಅಂದರೆ ದೀಕ್ಷಾ ಗುರುಗಳಾಗಲು ಕೆಲವು ಅರ್ಹತೆಗಳುಂಟು. ನಮ್ಮಂತಹ ಕನಿಷ್ಠಾಧಿಕಾರಿ ಅಥವಾ ಮಧ್ಯಮಾಧಿಕಾರಿ ಭಕ್ತರು ದೀಕ್ಷಾ ಗುರುಗಳಾಗಲು ಸಾಧ್ಯವಿಲ್ಲ. ಉತ್ತಮಾಧಿಕಾರಿ ಭಕ್ತರಿಗೆ ಮಾತ್ರ ದೀಕ್ಷಾ ಗುರುಗಳಾಗಲು ಸಾಧ್ಯ. ಅಂಥವರಿಗೆ ಮಾತ್ರ ಪ್ರಪಂಚದಲ್ಲಿ ಶಿಷ್ಯರನ್ನು ಸ್ವೀಕರಿಸಲು ಸಾಧ್ಯ. ಮತ್ತೆ ಅವರು ಕೂಡ ತಾವಾಗಿಯೇ ಗುರುಗಳಾಗಲು ಸಾಧ್ಯವಿಲ್ಲ. ಹಿಂದಿನ ಆಚಾರ್ಯರು ಹೇಳಿದರೆ ಮಾತ್ರವೇ ಗುರುಗಳಾಗಲು ಸಾಧ್ಯ. ಸುಮ್ಮನೆ ಒಬ್ಬನು ಬಂದು ಯಾವ ಅಧಿಕಾರವಿಲ್ಲದೆ, ಯಾವ ಆಜ್ಞೆ ಇಲ್ಲದೆ ನಾನು ನಂತರ ಆಚಾರ್ಯ ಎಂದು ಹೇಳಲು ಸಾಧ್ಯವಿಲ್ಲ. ಹಾಗೆ ಹೇಳಿಕೊಂಡು ಬಂದರೆ ಪತನವನ್ನು ಖಂಡಿತವಾಗಿ ಹೊಂದುತ್ತಾರೆ. ಇದನ್ನು ನಾವು ಶ್ರೀಲ ಪ್ರಭುಪಾದರ ಇಸ್ಕಾನ್ ಚರಿತ್ರೆಯಲ್ಲಿ ಕೂಡ ನೋಡಿದ್ದೇವೆ. ಶ್ರೀಲ ಪ್ರಭುಪಾದರ ಕೆಲವು ಶಿಷ್ಯರು, ಒಂದು 11 ಮಂದಿ ಶಿಷ್ಯರು ತಾವೇ ನಂತರ ಗುರುಗಳು ಎಂದು ಅವರ ಸ್ಥಾನಕ್ಕೆ ಬಂದರು, ಶ್ರೀಲ ಪ್ರಭುಪಾದರ ಸ್ಥಾನಕ್ಕೆ ಬಂದರು. ಆದರೆ ಎಲ್ಲರೂ ಪತನವನ್ನು ಹೊಂದಿದರು, ಮಾಯೆಯ ಬಲೆಗೆ ಬಿದ್ದರು. ಮಾಡಬಾರದ ನೀಚ ಕೆಲಸಗಳನ್ನು ಮಾಡಿ ಸಿಕ್ಕಿ ಹಾಕಿಕೊಂಡು ಸೆರೆಗೆ ಎಲ್ಲ ಹೋದರು, ಜೈಲಿಗೆ ಹೋದರು. ಶ್ರೀಲ ಪ್ರಭುಪಾದರು ಈ 11 ಮಂದಿಯರನ್ನು ಗುರುಗಳಾಗಿ ಸ್ಥಾಪಿಸಲಿಲ್ಲ ಎನ್ನುವುದಕ್ಕೆ ಅವರ ಪತನವೇ ಆಧಾರ. ಏಕೆಂದರೆ ಗುರು ಶಿಷ್ಯ ಪರಂಪರೆಯಲ್ಲಿ ಯಾರೇ ಆಗಲಿ ಮಾಯೆಯ ಬಲೆಗೆ ಬಿದ್ದಿದ್ದಿಲ್ಲ, ಬೀಳುವುದೂ ಇಲ್ಲ. ಯಾವ ಪರಂಪರೆಯಲ್ಲೇ ಆಗಲಿ ಒಬ್ಬರು ಅಧಿಕೃತವಾಗಿರುವಂತಹ ಗುರುಗಳು ಪತನವೊಂದು ಹೊಂದಲು ಸಾಧ್ಯವೇ ಇಲ್ಲ. ಏಕೆಂದರೆ ಅವರು ಉತ್ತಮಾಧಿಕಾರಿ ಭಕ್ತರಾಗಿರುತ್ತಾರೆ, ತಮ್ಮ ಉನ್ನತ ಸ್ಥಾನದಿಂದ ಬೀಳುವುದಿಲ್ಲ. ಇದೇ ಉತ್ತಮಾಧಿಕಾರಿಯ ಲಕ್ಷಣ. ನಾವು ಹಿಂದಿನ ಉಪನ್ಯಾಸಗಳಲ್ಲಿ 3 ಹಂತದ ಭಕ್ತರನ್ನು ನೋಡಿದೆವು. ಅದರಲ್ಲಿ ಬರೀ ಉತ್ತಮಾಧಿಕಾರಿ ಮಾತ್ರ ಗುರುವಾಗಲು ಅರ್ಹರು ಎಂದು ನೋಡಿದೆವು. ಮತ್ತೆ ಉತ್ತಮಾಧಿಕಾರಿ ಭಕ್ತರು ಎಂದಿಗೂ ಪತನವನ್ನು ಹೊಂದುವುದಿಲ್ಲ. ನಮ್ಮ ಹಾಗೆ ಮಾಯೆಗೆ ಸಿಕ್ಕಿ ಹಾಕಿಕೊಳ್ಳುವರಾದರೆ ನಾವು ಅವರಿಗೆ ಶರಣಾಗುವ ಅವಶ್ಯಕತೆ ಏನು? ಈ ಇಸ್ಕಾನ್ ದೇವಾಲಯದ ಗುರು ಎಂಬುವ ಸ್ಥಾನದ ಜಗಳವನ್ನು ತಿಳಿದುಕೊಳ್ಳಲು ತುಂಬಾ ತುಂಬಾ ಸುಲಭವಾದದ್ದು, ಯಾವ ಕಷ್ಟವೇ ಇಲ್ಲ. ಆಳವಾದ ಸಿದ್ಧಾಂತಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ಫಿಲಾಸಫಿಯನ್ನು ಮುಟ್ಟದೆ ಯಾರಾದರೂ ನಿರ್ಧರಿಸಬಹುದು. ನಾನು ಹೇಳುವುದನ್ನು ಚೆನ್ನಾಗಿ ಗಮನವನ್ನಿಟ್ಟು ಕೇಳಿ. ಸಿದ್ಧಾಂತಗಳಲ್ಲಿ, ಶಾಸ್ತ್ರಗಳಲ್ಲಿ, ಪುಸ್ತಕಗಳಲ್ಲಿ ಹೋಗುವ ಅವಶ್ಯಕತೆ ಇಲ್ಲ. ಇದರ ಅರ್ಥ ನಾನು ಶಾಸ್ತ್ರಗಳನ್ನು ತಿರಸ್ಕರಿಸುತ್ತಿದ್ದೇನೆ ಎಂದು ದಯವಿಟ್ಟು ತಿಳಿಯಬೇಡಿ. ಶಾಸ್ತ್ರಗಳನ್ನು ಮುಟ್ಟದೇನೆ ಈ ವಿಷಯವನ್ನು ನಾವು ತುಂಬ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು ಎಂದು ಹೇಳಲು ಇಚ್ಛಿಸುತ್ತಿದ್ದೇನೆ. ನಾನು ಹೇಳುವುದನ್ನು ಈಗ ತುಂಬ ಗಮನವನ್ನಿಟ್ಟು ಕೇಳಿದರೆ ಸಾಕು, ತುಂಬ ಸುಲಭವಾಗಿ ಸರಳವಾಗಿ ಅರ್ಥವಾಗುತ್ತದೆ. ಈಗ ನಾವು ಒಂದು ಎರಡು ಪ್ರಶ್ನೆಗಳನ್ನು ಮೊದಲನೆಯದಾಗಿ ನೋಡೋಣ. ಯಾರಿಗೆ ಗುರುಗಳು ಬೇಕು? ಇದು ಮೊದಲನೆಯ ಪ್ರಶ್ನೆ. ಇದಕ್ಕೆ ಉತ್ತರ, ಯಾರು ಮಾಯೆಯ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೋ ಅವರಿಗೆ ಗುರುಗಳು ಬೇಕು. ಅಂದರೆ ಈ ಭೌತಿಕ ಪ್ರಪಂಚದ ಜನ್ಮ ಮೃತ್ಯು ಜರಾವ್ಯಾಧಿಗಳಿಂದ ತಪ್ಪಿಸಿಕೊಳ್ಳಲು, ಅಥವಾ ಈ ಚಕ್ರದಿಂದ ಅಥವಾ ದುಃಖಗಳ ಬಲೆಯಿಂದ, ಬಲೆ ಅಂದರೆ ನೆಟ್, ಈ ಭೌತಿಕ ಪ್ರಪಂಚದ ಬಲೆಯಿಂದ ಬಿಡುಗಡೆಯನ್ನು ಇಚ್ಛಿಸುವವರಿಗೆ ಗುರುಗಳು ಬೇಕು. ಇದು ಮೊದಲನೆಯ ಪ್ರಶ್ನೆಗೆ ಉತ್ತರ. ಯಾರಿಗೆ ಗುರುಗಳು ಬೇಕು? ಬಲೆಯಿಂದ ಬಿಡುಗಡೆಯಾಗಲು ಆಸೆ ಪಡುವವನಿಗೆ ಗುರುಗಳು ಬೇಕು. ಈಗ ನಂತರ ಪ್ರಶ್ನೆ, ಈಗ ಯಾರು ಗುರುಗಳು? ಇದು ಎರಡನೆಯ ಪ್ರಶ್ನೆ. ಮೊದಲನೆಯ ಪ್ರಶ್ನೆಗಿರುವ ಉತ್ತರವನ್ನು ನೀವು ಯೋಚಿಸಿದರೆ ಈ ಪ್ರಶ್ನೆಗೆ ನಿಮಗೆ ಉತ್ತರ ಸುಲಭವಾಗಿ ಸಿಗುತ್ತದೆ. ನಾವು ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ. ಈಗ ನಮ್ಮನ್ನು ಬಲೆಯಿಂದ ಬಿಡಿಸಬೇಕೆಂದರೆ ಆ ಬಿಡಿಸುವವನು ಬಲೆಯಿಂದ ಆಚೆ ಇರಬೇಕು. ಈಗ ನಮ್ಮ ಕೈಯನ್ನು ಯಾರೋ ಕಟ್ಟಿ ಹಾಕಿದ್ದಾರೆ. ಈಗ ನಮಗೆ ಕಟ್ಟಿರುವ ಹಗ್ಗವನ್ನು ಕತ್ತರಿಸಿ ಹಾಕಬೇಕೆಂದರೆ, ನಮ್ಮನ್ನು ಬಿಡುಗಡೆ ಮಾಡಬೇಕೆಂದರೆ ಯಾರು ಬಂಧನದಲ್ಲಿಲ್ಲವೋ ಅವರು ನಮ್ಮ ಬಂಧನದಿಂದ ವಿಮುಕ್ತಿಗೊಳಿಸಬಹುದು. ಈಗ ನಾವು ಎರಡು ಪ್ರಶ್ನೆಗಳನ್ನು ನೋಡಿದೆವು. ಯಾರಿಗೆ ಗುರುಗಳು ಬೇಕು? ಯಾರು ಗುರುಗಳು? ಬಂಧನದಿಂದ ವಿಮುಕ್ತಿಯಾಗಲು ಇಚ್ಛಿಸುವವನಿಗೆ ಗುರುಗಳು ಬೇಕು, ಬಂಧನದಿಂದ ಬಿಡುಗಡೆ ಮಾಡುವವರೇ ಗುರುಗಳು. ಇಷ್ಟನ್ನು ನಾವು ಅರ್ಥ ಮಾಡಿಕೊಂಡರೆ ಮುಂದಿನ ವಿಷಯವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಈಗ ಗುರು ಪರಂಪರೆಯಲ್ಲಿರುವ ಆಚಾರ್ಯರ ಅಥವಾ ಗುರುಗಳ ಉದ್ದೇಶವೇನು? ಬಂಧನದಲ್ಲಿರುವವರನ್ನು ವಿಮುಕ್ತಿಗೊಳಿಸುವುದು. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ, ಗುರು ಪರಂಪರೆಯಲ್ಲಿರುವ ಗುರುಗಳು ಬಂಧನದಲ್ಲಿರುವಂತಹ ಜೀವಾತ್ಮರನ್ನು, ನಮ್ಮಂತಹವರನ್ನು ಬಿಡುಗಡೆ ಮಾಡುವವರು. ಮತ್ತೆ ಎಂದಿಗೂ ಅವರು ಈ ಭೌತಿಕ ಪ್ರಪಂಚದ ಬಲೆಗೆ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ಈಗ ಶ್ರೀಲ ಪ್ರಭುಪಾದರು 1977 ತಮ್ಮ ಭೌತಿಕ ದೇಹವನ್ನು ಬಿಟ್ಟ ನಂತರ 11 ಎದ್ದರು, ನಾವೇ ಗುರುಗಳು ಎಂದು ಹೇಳಿಕೊಂಡರು. ಈಗ ಈ ಗುರುಗಳು ತಾವಾಗಿಯೇ ಆದ ಗುರುಗಳು. 1980 ಚಿಲ್ಲರೆಯ ಸಮೀಪದಲ್ಲಿ ಎಲ್ಲರೂ ಸಾಲಾಗಿ ಲೈನಾಗಿ ಪತನವನ್ನು ಹೊಂದಲು ಪ್ರಾರಂಭಿಸಿದರು. ಜೂಜು, ಹೆಣ್ಣು, ಅತ್ಯಾಚಾರ, ಈ ರೀತಿಯಲ್ಲಿ ಎಲ್ಲರೂ ಮಾಯೆ ಬಲೆಗೆ ಸಿಕ್ಕಿಕೊಂಡರು. ಇದು ಎಲ್ಲರಿಗೂ ಗೊತ್ತಿರುವ ವಿಷಯ, ಇದನ್ನು ಯಾರೂ ತಿರಸ್ಕರಿಸುವುದಿಲ್ಲ. ಈ ವಿಷಯವು ಎಲ್ಲರಿಗೂ ಗೊತ್ತಿದ್ದು, ಇದನ್ನು ಎಲ್ಲರೂ ಒಪ್ಪುತ್ತಾರೆ. ಏಕೆಂದರೆ ಅಷ್ಟೊಂದು ಬಹಿರಂಗವಾಗಿ ಸಿಕ್ಕಿ ಹಾಕಿಕೊಂಡು ಸೆರೆಯಲ್ಲಿ ಕೂಡ ಎಷ್ಟೊಂದು ಮಂದಿ ಹೋದರು. ಈಗ ನಾವು ಮೊದಲಿನ ಪ್ರಶ್ನೆಗಳನ್ನು ಯೋಚಿಸೋಣ. ಯಾರಿಗೆ ಗುರುಗಳು ಬೇಕು ಹಾಗೂ ಯಾರು ಗುರುಗಳು? ಬಂಧನದಿಂದ ವಿಮುಕ್ತಿಯಾಗಲು ಇಚ್ಛಿಸುವವನಿಗೆ ಗುರುಗಳು ಬೇಕು, ಬಂಧನದಿಂದ ಬಿಡುಗಡೆ ಮಾಡುವವರೇ ನಿಜವಾದ ಗುರುಗಳು. ಈಗ ಇಲ್ಲಿ ಈ 11 ಮಾಯೆ ಬಲೆಗೆ ಬಿದ್ದರು, ಅಂದರೆ ಇವರೇ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡರು. ಈಗ ಇಂತಹವರು ಹೇಗೆ ಇತರರನ್ನು ಬಿಡಿಸಬಲ್ಲರು? ನಮ್ಮ ಹಾಗೆಯೇ ಅವರು ಕೂಡ ಬಲೆಗೆ ಬಿದ್ದರೆ ನಮಗೆ ಹಾಗೂ ಅವರಿಗೆ ಏನು ವ್ಯತ್ಯಾಸ? ಯಾರು ಬಲೆಗೆ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲವೋ ಅವರೇ ನಿಜವಾದ ಗುರುಗಳು. ಇದನ್ನು ತಿಳಿದುಕೊಳ್ಳಲು ನಮಗೆ ಯಾವ ಸಿದ್ಧಾಂತದ ಜ್ಞಾನವೂ ಬೇಕಾಗಿಲ್ಲ. ನಮ್ಮ ಒಂದು ಕಾಮನ್ ಸೆನ್ಸ್ ಇಂದ ಯೋಚಿಸಿದರೆ ಸಾಕು. ವೇದಗಳನ್ನು ಅರಿತವರಾಗಿರಬೇಕಾಗಿಲ್ಲ. ನಮ್ಮ ಹಾಗೆ ಒಬ್ಬನು ಮಾಯೆಯ ಬಲೆಗೆ ಬಿದ್ದರೆ ಹೇಗೆ ಅವನು ಗುರುಗಳಾಗಲು ಸಾಧ್ಯ? ಇದನ್ನು ನಾವು ಯೋಚಿಸಿದರೆ ಸಾಕು, ಈ ಗುರುಗಳ ಸಮಸ್ಯೆಗೆ, ಈ ಇಸ್ಕಾನ್ ಗುರುಗಳ ಸಮಸ್ಯೆಗೆ ಸುಲಭವಾದ ಉತ್ತರ ಸಿಗುತ್ತದೆ. ಆದ್ದರಿಂದ ಅವರು ಖಂಡಿತವಾಗಿಯೂ ಗುರುಗಳಲ್ಲ, ಏಕೆಂದರೆ ಮಾಯಲ್ಲಿ ಬಿದ್ದವರು ಅವರು. ಮತ್ತೆ ಇನ್ನೊಂದು ವಿಷಯ, ಈಗ ಈ 11 ಮಂದಿ ಗುರುಗಳೆಂದು ಸ್ಥಾಪಿಸಿದವರು ಕೂಡ ಗುರುಗಳಲ್ಲ, ಏಕೆಂದರೆ ಇವರು ಇತರರನ್ನು ಕೂಡ ಗುರುಗಳೆಂದು ಸ್ಥಾಪಿಸಿದರು. ಈಗ ಅವರು ಕೂಡ ಗುರುಗಳಾಗಲು ಸಾಧ್ಯವೇ ಇಲ್ಲ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಮೊದಲನೆಯದಾಗಿ ಅವರೇ ಗುರುಗಳಲ್ಲ, ಮಾಯೆ ಬಲೆಗೆ ಬಿದ್ದವರು, ಸಿಕ್ಕಿ ಹಾಕಿಕೊಂಡವರು. ಹೀಗಿರಬೇಕಾದರೆ ಹೇಗೆ ಅವರು ಸ್ಥಾಪಿಸುವ ಜನರು ಗುರುಗಳಾಗಲು ಸಾಧ್ಯ? ಇದನ್ನು ತಿಳಿಯುವುದಕ್ಕೆ ಕೂಡ ಯಾವ ಸಿದ್ಧಾಂತದ ಜ್ಞಾನವೂ ಬೇಕಾಗಿಲ್ಲ. ನಮ್ಮ ಒಂದು ಸ್ವಲ್ಪ ಬುದ್ಧಿಶಕ್ತಿಯನ್ನು ಉಪಯೋಗಿಸಿದರೆ ಸಾಕು, ಇದು ಸ್ಪಷ್ಟವಾಗಿ ನಮಗೆ ಅರ್ಥವಾಗುತ್ತದೆ. ಈಗ ಯಾರಾದರೂ ಪ್ರಶ್ನಿಸಬಹುದು, ಏಕೆ ಮತ್ತೆ ಶ್ರೀಲ ಪ್ರಭುಪಾದರು ಮಾಯೆ ಬಲೆಯಲ್ಲಿ ಬೀಳುವಂತಹ ಅವರನ್ನು ಗುರುಗಳಾಗಿ ನೇಮಿಸಿದರು? ಇದನ್ನು ಕೂಡ ನಾನು ಸರಳವಾಗಿ ವಿವರಿಸುತ್ತೇನೆ, ಸಿದ್ಧಾಂತವನ್ನು ಮುಟ್ಟದೆ ವಿವರಿಸುತ್ತೇನೆ. ಶ್ರೀಲ ಪ್ರಭುಪಾದರು ಬ್ರಹ್ಮ ಮಧ್ವ ಗೌಡೀಯ ಸಂಪ್ರದಾಯದ 32ನೆಯ ಆಚಾರ್ಯರು. ಹಿಂದಿನ 31 ಆಚಾರ್ಯರು ತಮ್ಮ ತಮ್ಮ ಶಿಷ್ಯರನ್ನು ಗುರುಗಳಾಗಿ ಸ್ಥಾಪಿಸಿದ ನಂತರ ಯಾರೂ ಪತನವನ್ನು ಹೊಂದಿಲ್ಲ, ಹಾಗೂ ಪತನವನ್ನು ಹೊಂದುವಂತಹ ಅಥವಾ ಮಾಯೆಯ ಬಲೆಗೆ ಸಿಕ್ಕಿ ಹಾಕಿಕೊಳ್ಳುವಂತಹವರನ್ನು ಗುರುಗಳಾಗಿ ನೇಮಿಸಲಿಲ್ಲ. ಕೃಷ್ಣನ ಶಿಷ್ಯರು ಬ್ರಹ್ಮ, ಬ್ರಹ್ಮನ ಶಿಷ್ಯ ನಾರದ, ನಾರದರ ಶಿಷ್ಯ ವೇದವ್ಯಾಸರು. ಈ ರೀತಿಯಲ್ಲಿ ಯಾರನ್ನೇ ನೋಡಿದರೂ ಮಹಾತ್ಮರೇ, ಯಾರನ್ನೇ ತೆಗೆದುಕೊಳ್ಳಿ, ಯಾರ ಚರಿತ್ರೆಯನ್ನೇ ನೋಡಿ, ಎಲ್ಲರೂ ಮಹಾತ್ಮರೇ, ಮಹಾಭಾಗವತೋತ್ತಮರೇ. ಯಾರು ಮಾಯೆಗೆ ಸಿಕ್ಕಿ ಹಾಕಿಕೊಂಡವರಲ್ಲ, ಬಲೆಗೆ ಬೀಳುವವರಲ್ಲ, ವಿರುದ್ಧವಾಗಿ ಬಲೆಯಲ್ಲಿ ಬಿದ್ದವರನ್ನು ಕಾಪಾಡಿದವರು. ಹೀಗಾಗಿ 32ನೇ ಆಚಾರ್ಯರಾದ ಶ್ರೀಲ ಪ್ರಭುಪಾದರು ಈ 11 ಮಂದಿ ಮಾಯೆ ಬಲೆಗೆ ಬೀಳುವಂತಹವರನ್ನು ಗುರುಗಳಾಗಿ ನೇಮಿಸಿರಲು ಸಾಧ್ಯವೇ ಇಲ್ಲ. ಯಾವ ಆಧಾರಗಳಿಲ್ಲದೆ 11 ಮಂದಿ ಗುರುಗಳಾದರು, ಇದನ್ನು ನಾವು ಏಕೆ ಒಪ್ಪಬೇಕು? ಶ್ರೀಲ ಪ್ರಭುಪಾದರು ಎಷ್ಟೊಂದು ಕಡೆ ಹೇಳಿದ್ದಾರೆ, ಯಾರು ನನ್ನ ಪುಸ್ತಕಗಳನ್ನು ಓದುತ್ತಾರೋ, ಯಾರು ನಾನು ಹಾಕಿದ ನಿಯಮಗಳನ್ನು ಪಾಲಿಸುತ್ತಾರೋ, ಯಾರು ಪ್ರತಿದಿನವೂ 16 ಮಾಲೆಗಳ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುತ್ತಾರೋ ಅವರೇ ನನ್ನ ಶಿಷ್ಯರು, ಈ ರೀತಿಯಲ್ಲಿ ಹೇಳಿದ್ದಾರೆ. ಮತ್ತೆ ಇದನ್ನು ನಾವು ಕಣ್ಣಾರೆ ಕೂಡ ನೋಡಿದ್ದೇವೆ, ಯಾರು ಶ್ರೀಲ ಪ್ರಭುಪಾದರ ವಾಣಿಯನ್ನು ಮುಟ್ಟುತ್ತಾನೋ, ಯಾರು ಶ್ರೀಲ ಪ್ರಭುಪಾದರು ಹಾಕಿದ ನಿಯಮಗಳನ್ನು ಆಚರಿಸುತ್ತಾನೋ, ಅವನು ಎಲ್ಲಾ ಕೆಟ್ಟ ಚಟುವಟಿಕೆಗಳನ್ನು ಬಿಟ್ಟು ಕೃಷ್ಣನ ಪರಮ ಭಕ್ತನಾಗುತ್ತಾನೆ. ಶ್ರೀಲ ಪ್ರಭುಪಾದರೇ ನಿಜವಾದ ಗುರು ಎಂಬುದಕ್ಕೆ ಇದೇ ಆಧಾರ, ನಿಜವಾದ ಆಧಾರ. ಇನ್ನೂ 10,000 ವರ್ಷಗಳು ಅವರೇ ಗುರುಗಳಾಗಿ ಇರುತ್ತಾರೆ, ಇದೇ ಸತ್ಯ. ಆದ್ದರಿಂದ ನಾವು ಶ್ರೀಲ ಪ್ರಭುಪಾದರು ಹೇಳಿದ್ದನ್ನು ಇತರರಿಗೆ ಹೇಳಬೇಕು. ಈಗ ಹೇಗೆ ನಾನು ಶ್ರೀಲ ಪ್ರಭುಪಾದರು ಹೇಳಿದ್ದನ್ನೇ ಹೇಳುತ್ತಿದ್ದೇನೋ, ನೀವು ಕೂಡ ಶ್ರೀಲ ಪ್ರಭುಪಾದರು ಹೇಳಿದ್ದನ್ನೆಲ್ಲ ಇತರರಿಗೆ ಹೇಳಿ, ಉಪದೇಶ ಮಾಡಿ. ಹೀಗೆ ಉಪದೇಶ ಮಾಡಿದರೆ ನಾವು ಕೃಷ್ಣನಿಗೆ ಪ್ರಿಯನಾದವನಾಗುತ್ತೇವೆ. ಶ್ರದ್ಧಾದಾನ ಮತ್ಪರಮ ಭಕ್ತಾಸ್ತೇತೀವ ಮೇ ಪ್ರಿಯಾಃ. ಹರೇ ಕೃಷ್ಣ.